ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದರ ನಂತರ ಒಂದು ದೇವರ ಪ್ರವಾದಿಗಳ ಕಥೆಗಳನ್ನು ಕೇಳುವರಾಗಿದ್ದೇವೆ. ಪ್ರವಾದಿಗಳು ಬರೆದಿರುವ ಪರಿಶುದ್ಧ ವಾಕ್ಯಗಳನ್ನು ಪರಿಶೋಧಿಸುವುದಕ್ಕೆ ಸಹ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ದೇವರು ವಿಧಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಇವು ತಿಳಿಸುತ್ತವೆ. ಹಾಗಾಗಿ ಜನರು ಆತನ ಮುಂದೆ ನೀತಿವಂತರಾಗಿ ಎಣಿಸಲ್ಪಡುವುದು. ನಮ್ಮ ಮೊದಲಿನ ಕಾರ್ಯಕ್ರಮದಲ್ಲಿ ಪ್ರವಾದಿಗಳ ಬರವಣಿಗೆಗಳ ಕುರಿತಾಗಿ ಚರ್ಚೆ ಮಾಡಿದೆವು. ಅನೇಕ ಪ್ರವಾದಿಗಳು ಪರಿಶುದ್ಧ ವಾಕ್ಯಗಳನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ಒಬ್ಬನೇ ಒಬ್ಬ ಗ್ರಂಥಕರ್ತನಿರುವುದೆಂಬುದನ್ನು ನಾವು ಕಲಿತುಕೊಂಡಿದ್ದೇವೆ. ಆ ಒಬ್ಬನೇ ಗ್ರಂಥಕರ್ತ ದೇವರು. ನಮ್ಮ ಹಿಂದಿನ ಪಾಠದಲ್ಲಿ ಒಂದು ಪ್ರಾಮುಖ್ಯವಾದ ಆಲೋಚನೆಯೊಂದಿಗೆ ನಾವು ನಿಮ್ಮನ್ನು ಬಿಟ್ಟಿದ್ದೆವು. ಆಲೋಚನೆ ಏನೆಂದರೆ, ದೇವರು ಮಾತಾಡಿದ್ದಾನೆ. ಪ್ರವಾದಿಗಳ ಮೂಲಕವಾಗಿ ದೇವರು ಮಾನವ ಜನಾಂಗಕ್ಕೆ ಮಾತಾಡಿದ್ದಾನೆ ಮತ್ತು ಆತನ ಮಾತನ್ನು ನಾವು ಪ್ರತಿಯೊಬ್ಬರು ಕೇಳಿಸಿಕೊಳ್ಳಬೇಕೆಂದು ಆತನು ಬಯಸುತ್ತಾನೆ ಅಂತ. ಪ್ರವಾದಿಗಳ ಬರವಣಿಗೆಗಳ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತಾಡಲು ಸ್ಪಷ್ಟಪಡುತ್ತಾನೆ. ದೇವರು ಎಂದಿಗೂ ಬದಲಾಗುವುದಿಲ್ಲ, ಆತನ ವಾಕ್ಯವೂ ಸಹ ಬದಲಾಗುವುದಿಲ್ಲ. ಪ್ರತಿಯೊಂದು ಸಂತತಿಯು ದೇವರು ತನ್ನ ವಾಕ್ಯವನ್ನು ಕಾಪಾಡಿದ್ದಾನೆ. ವಾಕ್ಯವು ಸುಳ್ಳಾಗಲಾರದಷ್ಟೇ. ಲೋಕವು ಅದರ ಆಶೆಯೂ ಗತಿಸಿ ಹೋಗುತ್ತವೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. 1 ಯೋಹಾನ 2:17 ಮತ್ತು 1 ಪೇತ್ರ 1:15 ಇದನ್ನೇ ದೇವರ ವಾಕ್ಯ ಹೇಳುವುದು. ಪರಿಶುದ್ಧ ಗ್ರಂಥಗಳಲ್ಲಿರುವ ಮೊದಲನೆಯ ಭಾಗದೊಳಕ್ಕೆ ಈ ದಿನ ನಾವು ಹೋಗುವರಾಗಿದ್ದೇವೆ. ಇದು ತೋರಾ ಎಂದು ಕರೆಯಲ್ಪಡುತ್ತದೆ. ಮೋಶೆ ಎಂದು ಕರೆಯಲ್ಪಡುವ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ದೇವರು ಈ ಪುಸ್ತಕವನ್ನು ಇರಿಸಿದನು. ಏನು ಬರೆಯಬೇಕೆಂದು ದೇವರು ಮೋಶೆಗೆ ಹೇಳಿದನು. ಆತನು ಅದನ್ನೇ ಬರೆದನು. ಮೋಶೆ ಕಾಲದಿಂದ ಈವರೆಗೆ 3500 ವರ್ಷಗಳು ಮುಗಿದು ಹೋಗಿವೆ. ತೋರಾ 5 ಪುಸ್ತಕಗಳನ್ನು ಅಥವಾ 5 ಭಾಗಗಳನ್ನು ಒಳಗೊಂಡಿದೆ. ಮೊದಲನೆಯ ಭಾಗವು ಆದಿಕಾಂಡ ಎಂದು ಕರೆಯಲ್ಪಡುತ್ತದೆ. ಆದಿಕಾಂಡದಲ್ಲಿ 50 ಅಧ್ಯಾಯಗಳಿವೆ. ಪ್ರಾರಂಭದಲ್ಲಿ ಏನು ಸಂಭವಿಸಿತೋ ಅದನ್ನೇ ಇದು ಹೇಳುವುದರಿಂದ ಮೊದಲನೆಯ ಪುಸ್ತಕವು ಆದಿಕಾಂಡ ಎಂದು ಕರೆಯಲ್ಪಟ್ಟಿದೆ. ಮೊದಲ ಪುಸ್ತಕವಾಗಿರುವ ತೋರಾವನ್ನು ತುಂಬಾ ಚೆನ್ನಾಗಿ ತಿಳಿದುಕೊಳ್ಳುವುದು ನಮಗೆ ಪ್ರಾಮುಖ್ಯವಾದದ್ದಾಗಿದೆ. ಯಾಕೆಂದರೆ ಇದು ದೇವರು ಹಾಕಿರುವ ತಳಹದಿಯಾಗಿದೆ. ಹಾಗಾಗಿ ಅನುಸರಿಸಬೇಕಾಗಿರುವ ಮತ್ತು ಪ್ರವಾದಿಗಳ ಇತರ ಪುಸ್ತಕಗಳನ್ನು ಆತನು ಹೇಳಿ ಏನು ಹೇಳಿದ್ದಾನೋ ಅದನ್ನು ನಾವು ಗ್ರಹಿಸಿಕೊಳ್ಳಬಹುದು. ಈ ಪುಸ್ತಕವನ್ನು ನಾವು ಅಭ್ಯಾಸ ಮಾಡುತ್ತಿದ್ದ ಹಾಗೆಯೇ ನಾವು ಅನೇಕ ಪ್ರಾಮುಖ್ಯವಾದ ಸತ್ಯಗಳ ಮತ್ತು ತಿಳುವಳಿಕೆಯನ್ನು ತಿಳಿಯಲು ಸಾಧ್ಯವಾಗುತ್ತದೆ. ದೇವರ ಕುರಿತಾಗಿ ಮತ್ತು ಆತನು ಯಾವ ರೀತಿ ಇದ್ದಾನೆ ಎನ್ನುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ನಾವು ಸೈತಾನನ ಮತ್ತು ದೂತರುಗಳು, ಪರಲೋಕಗಳು ಮತ್ತು ಭೂಮಿ ಹಾಗೂ ಪ್ರಾಣಿಗಳು ಮತ್ತು ಮನುಷ್ಯನ ಕುರಿತಾಗಿ ಅಭ್ಯಾಸ ಮಾಡುವವರಿದ್ದೇವೆ. ಪಾಪವು ಲೋಕದೊಳಕ್ಕೆ ಹೇಗೆ ಪ್ರವೇಶಿಸಿತು ಮತ್ತು ಇದರೊಂದಿಗೆ ದೊಡ್ಡದಾದ ನಾಶವನ್ನು ಮತ್ತು ದುಃಖವನ್ನು ಹೇಗೆ ತಂದೀತೆಂಬುದನ್ನು ನಾವು ನೋಡುವರಾಗಿದ್ದೇವೆ. ಹೇಗೂ ಕರ್ತನಾದ ದೇವರು ಒದಗಿಸಿರುವ ರಕ್ಷಣೆಯ ಮಾರ್ಗವನ್ನು ಸಹ ನಾವು ಜಾಗರೂಕತೆಯಿಂದ ಪರೀಕ್ಷಿಸಬೇಕು. ಇದರಿಂದ ಪಾಪಿಗಳು ದೇವರ ಕಡೆಗೆ ಹಿಂದಿರುಗುತ್ತಾರೆ ಮತ್ತು ಆತನೊಂದಿಗೆ ಒಂದು ಅದ್ಭುತವಾದ ಸಂಬಂಧವನ್ನು ಹೊಂದಿಕೊಳ್ಳುತ್ತೇವೆ. ಮೊದಲನೆಯ ಕಥೆಗಳಲ್ಲಿ ಮೊದಲ ಜನರನ್ನು, ಮೊದಲು ಪಾಪವನ್ನು ಮತ್ತು ಮೊದಲ ಕೊಲೆಯನ್ನು ನಾವು ನೋಡುತ್ತೇವೆ. ಮೊದಲ ಸುಳ್ಳು ಧರ್ಮಗಳನ್ನು, ಮೊದಲ ಪ್ರವಾದಿಗಳನ್ನು ಮತ್ತು ಮೊದಲ ರಾಷ್ಟ್ರಗಳ ಕುರಿತಾಗಿ ನಾವು ಓದುತ್ತೇವೆ. ಆದಾಮ ಮತ್ತು ಹವ್ವಾ, ಕಾಯಿನ ಮತ್ತು ಹೇಬೇಲ, ನೋಹ ಮತ್ತು ಜಲಪ್ರಳಯ, ದೇವರ ಪ್ರವಾದಿಯಾದ ಅಬ್ರಹಾಮ ಮತ್ತು ಅವನು ದೇವರ ಸ್ನೇಹಿತನೆಂದು ಯಾಕೆ ಕರೆಯಲ್ಪಟ್ಟನೆಂಬ ಕಥೆಗಳ ಮೇಲೆ ನಾವು ಚಿಂತನೆ ಮಾಡುವರಾಗಿದ್ದೇವೆ. ನಾವು ಇಸ್ಮಾಯಿಲ್ ಮತ್ತು ಇಸಾಕ, ಏಸಾವ ಮತ್ತು ಯಾಕೋಬ ಹಾಗೂ ಯೋಸೇಫ ಮತ್ತು ಆತನ ಕೆಟ್ಟ ಸಹೋದರರುಗಳನ್ನು ನಾವು ನೋಡುತ್ತೇವೆ. ತೋರಾದ ಮೊದಲನೆಯ ಪುಸ್ತಕವು ಇದೆಲ್ಲವನ್ನೂ ಮತ್ತು ಇನ್ನೂ ಹೆಚ್ಚಿನದನ್ನು ಒಳಗೊಂಡಿದೆ. ಈಗ ಆದ ಕಾರಣ ಸ್ನೇಹಿತರೆ, ನೀವು ಜಾಗ್ರತೆಯಿಂದ ಆಲಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಯಾಕೆಂದರೆ ಪ್ರವಾದಿಗಳ ವಾಕ್ಯಗಳ ನಮ್ಮ ಅಭ್ಯಾಸವನ್ನು ಆರಂಭಿಸುವುದಕ್ಕೆ ನಮಗೆ ಸಮಯವು ಒದಗಿ ಬಂದಿದೆ. ತೋರಾದ ಮೊದಲ ಪುಸ್ತಕದಲ್ಲಿ ಮೊದಲ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇಲ್ಲಿಂದಲೇ ನಾವು ಪರಿಶುದ್ಧ ಗ್ರಂಥಗಳ ಮತ್ತು ಪಾಠವನ್ನು ಪ್ರಾರಂಭಿಸಬೇಕು. ಯಾಕೆಂದರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ದೇವರು ತಾನೇ ಇಲ್ಲಿ ತನ್ನ ಪುಸ್ತಕವನ್ನು ಪ್ರಾರಂಭಿಸಿದ್ದಾನೆ. ಈ ವಚನದಲ್ಲಿ ನಾವು ಏನೋ ಒಂದನ್ನು ಆಲೋಚಿಸಬೇಕಾದ ಸಂಗತಿ ಇದೆ. ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದ್ದಕ್ಕಿಂತ ಮೊದಲು ಯಾವುದು ಅಸ್ತಿತ್ವದಲ್ಲಿತ್ತು? ದೇವರ ಹೊರತಾಗಿ ಬೇರೆ ಯಾವುದೂ ಅಸ್ತಿತ್ವದಲ್ಲಿರಲಿಲ್ಲವೆಂದು ವಾಕ್ಯಗಳು ನಮಗೆ ತೋರಿಸುತ್ತದೆ. ಅದಕ್ಕಾಗಿಯೇ ಆದಿಯಲ್ಲಿ ದೇವರು ಎಂದು ಇದು ಹೇಳುತ್ತದೆ. ನಾವು ನೋಡುವ ಮತ್ತು ಮುಟ್ಟುವ ಪ್ರತಿಯೊಂದು ಆರಂಭವನ್ನು ಹೊಂದಿರುತ್ತದೆ. ಹಾಗಾಗಿ ಬಹಳ ಬಹಳ ಹಿಂದೆ ಅಥವಾ ಭೂಮಿಯಾಗಲಿ ಸಾಗರ ಅಥವಾ ಮರಗಳಾಗಲಿ ಇಲ್ಲದಿರುವಂತಹ ಕಾಲವಿತ್ತು. ದೇವರು ಆಕಾಶಗಳನ್ನು ಮತ್ತು ಭೂಮಿಯನ್ನು ಉಂಟು ಮಾಡುವುದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ ಯಾವುವೂ ಇರಲಿಲ್ಲ. ಆರಂಭದಲ್ಲಿ ಮನುಷ್ಯರಾಗಲಿ ಮತ್ತು ದೇವದೂತರುಗಳಾಗಲಿ ಇರಲಿಲ್ಲ. ಯಾವುದೂ ಇಲ್ಲದಿದ್ದ ಸಮಯವಿತ್ತು ಎಂದು ಈ ದಿನ ನಾವು ತಿಳಿದುಕೊಂಡಿರುವ ಹಾಗೆ ದೇವರ ಹೊರತಾಗಿ ಯಾವುದೂ ಇರಲಿಲ್ಲ. ಹಾಗಾಗಿಯೇ ಪರಿಶುದ್ಧ ಗ್ರಂಥಗಳ ಮೊದಲ ಪುಸ್ತಕದ ಮೊದಲ ವಚನದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನೆಂದು ನಾವು ಓದುತ್ತೇವೆ. ಆದಿಯಲ್ಲಿ ದೇವರು ಮತ್ತು ದೇವದೂತರುಗಳು ಅಥವಾ ದೇವರು ಮತ್ತು ಮನುಷ್ಯ ಎಂಬುದಾಗಿ ವಾಕ್ಯಗಳು ಹೇಳುವುದಿಲ್ಲ. ವಾಕ್ಯಗಳು ನಮಗೆ ಆದಿಯಲ್ಲಿ ದೇವರು ಎಂದು ಹೇಳುತ್ತದೆ. ದೇವದೂತರುಗಳಾಗಲಿ ಅಥವಾ ಮನುಷ್ಯರಾಗಲಿ ಇರುವುದಕ್ಕಿಂತ ಮೊದಲು ಯಾವುದೂ ಇನ್ನೂ ಇಲ್ಲದಿದ್ದಾಗ ಆದಿಯಲ್ಲಿ ಒಬ್ಬನೇ ಒಬ್ಬನು ಜೀವಿಸುತ್ತಿದ್ದನು. ದೇವರೇ ಆ ಒಬ್ಬನಾಗಿದ್ದಾನೆ. ನಮ್ಮ ಪ್ರಪಂಚದಲ್ಲಿ ಕೆಲವರು ನಾನು ದೇವರನ್ನು ನೋಡಿಲ್ಲ, ಆದ ಕಾರಣ ದೇವರು ಇಲ್ಲ ಎಂದು ಹೇಳುತ್ತಾರೆ. ದೇವರ ಅಸ್ತಿತ್ವವನ್ನು ಅಲ್ಲಗಳೆಯುವಂತಹ ಜನರಿಗೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಲು ಇಷ್ಟಪಡುತ್ತೇವೆ. ನೀವು ಎಂದಾದರೂ ಅಣುವನ್ನು ನೋಡಿದ್ದೀರೋ? ಅಥವಾ ನೀವು ಉಸಿರಾಡುವ ಆಮ್ಲಜನಕವನ್ನು ನೋಡಿದ್ದೀರೋ? ಗಾಳಿಯನ್ನು ನೀವು ಎಂದಾದರೂ ನೋಡಿದ್ದೀರೋ? ನೀವು ಗಾಳಿಯನ್ನು ನೋಡಿಲ್ಲ, ಆದಾಗ್ಯೂ ಗಾಳಿ ಇದೆ ಎಂದು ನೀವು ತಿಳಿದಿದ್ದೀರಿ. ಯಾಕೆಂದರೆ ಯಾವುದು ಇದೆಯೋ ಅದನ್ನು ನೀವು ನೋಡುತ್ತೀರಿ. ಗಾಳಿಯಲ್ಲಿ ಅಲ್ಲಾಡುವಂತಹ ಮರಗಳನ್ನು ನೀವು ನೋಡುತ್ತೀರಿ. ಆದರೆ ಸ್ವತಃ ಗಾಳಿಯನ್ನು ಯಾರು ನೋಡುವುದಕ್ಕಾಗುವುದಿಲ್ಲ. ಗಾಳಿಯನ್ನು ನಿಮ್ಮ ಕೈಯಲ್ಲಿ ಹಿಡಿಯುವುದಕ್ಕಾಗುವುದಿಲ್ಲ. ಆದರೆ ಅದರ ತಣ್ಣಗಾಗಿಸುವ ಮೇಲುಗಾಳಿಯನ್ನು ಅನುಭವಿಸುತ್ತೀರಿ. ದೇವರೊಂದಿಗೂ ಇದು ಹಾಗೆ ಆಗುತ್ತದೆ. ನಾವು ದೇವರನ್ನು ನೋಡುವುದಕ್ಕಾಗುವುದಿಲ್ಲ. ಯಾಕೆಂದರೆ ಮಾನವನ ಕಣ್ಣುಗಳಿಗೆ ದೇವರು ಅದೃಶ್ಯನಾಗಿರುತ್ತಾನೆ. ಹೇಗೂ ದೇವರು ಸೃಷ್ಟಿಸಿರುವುದನ್ನು ನಾವು ನೋಡುವುದರಿಂದ ದೇವರು ಇದ್ದಾನೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಅದು ರೋಮ 1:20 ನಾವು ನೋಡಬಹುದು. ತೋರಾದ ಮೊದಲನೆಯ ವಚನದಿಂದ ನಾವು ತಿಳಿದುಕೊಳ್ಳುವಂತಹ ಇನ್ನೊಂದು ವಿಷಯವೇನೆಂದರೆ ದೇವರಿಗೆ ಆರಂಭವೆನ್ನುವುದು ಇಲ್ಲ. ದೇವರು ಪ್ರಾರಂಭದಲ್ಲಿ ಸೃಷ್ಟಿಸಲ್ಪಡಲಿಲ್ಲ. ದೇವರು ನಿತ್ಯತ್ವದ ಕರ್ತನಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುತ್ತಿರುವ ಮತ್ತು ತಿಳಿದುಕೊಂಡಿರುವ ಪ್ರತಿಯೊಂದು ಆರಂಭವನ್ನು ಹೊಂದಿದ್ದೇವೆ. ಆದರೆ ದೇವರು ಆರಂಭವನ್ನು ಹೊಂದಿಲ್ಲ. ಆತನಿಗೆ ಮೂಲವೂ ಇಲ್ಲ. ಆತನಿಗೆ ಸಮಾನನೂ ಯಾವುದೂ ಇಲ್ಲ. ಕೇವಲ ಆತನು ಪ್ರಾರಂಭದಲ್ಲಿ ಅಸ್ತಿತ್ವದಲ್ಲಿದ್ದನು. ಆತನಿಗೆ ಯಾರು ಜನ್ಮವನ್ನು ಕೊಟ್ಟಿಲ್ಲ, ಯಾರು ಆತನನ್ನು ಸೃಷ್ಟಿಸಲಿಲ್ಲ, ಮತ್ತು ಆತನು ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳಲಿಲ್ಲ. ಅದಕ್ಕೋಸ್ಕರವೇ ನಾವು ಆದಿಯಲ್ಲಿ ದೇವರು ಎಂದು ಪರಿಶುದ್ಧ ವಾಕ್ಯಗಳಲ್ಲಿ ಓದುತ್ತೇವೆ. ಆತನು ಮಾತ್ರ ಆರಂಭವನ್ನು ಹೊಂದಿಲ್ಲ. ಆತನೊಬ್ಬನು ಮಾತ್ರವೇ ಯಾವಾಗಲೂ ಅಸ್ತಿತ್ವದಲ್ಲಿದ್ದು ಎಂದೆಂದಿಗೂ ಜೀವಿಸುವನಾಗಿದ್ದಾನೆ. ಕರ್ತನು ಎಂಬುದು ಆತನ ಹೆಸರು. ಈ ದಿನ ಆತನು ಯಾವ ರೀತಿ ಇದ್ದಾನೆ? ನಿನ್ನೆ ಇದ್ದ ಹಾಗೆ ಆತನಿದ್ದಾನೆ. ಆತನು ನಿನ್ನೆ ಇದ್ದ ಹಾಗೆ ಎಂದೆಂದಿಗೂ ಇರುತ್ತಾನೆ. ದೇವರು ಎಂದಿಗೂ ಬದಲಾಗುವುದಿಲ್ಲ. ಆದಿಯಲ್ಲಿ ದೇವರು ಆಕಾಶಗಳನ್ನು ಮತ್ತು ಭೂಮಿಯನ್ನು ಉಂಟುಮಾಡಿದನು ಎಂದು ಹೇಳುವಂತ ವಚನದಿಂದ ನಾವು ಕಲಿತುಕೊಳ್ಳುವಂಥದ್ದು ಇನ್ನೂ ಸ್ವಲ್ಪವಿದೆ. ಅದೇನೆಂದರೆ, ದೇವರು ದೊಡ್ಡವನು. ಪ್ರತಿಯೊಂದನ್ನು ಉಂಟು ಮಾಡಿರುವ ದೇವರು ಪ್ರತಿಯೊಂದಕ್ಕಿಂತಲೂ ಮತ್ತು ಪ್ರತಿಯೊಬ್ಬರಿಗಿಂತಲೂ ದೊಡ್ಡವನಾಗಿದ್ದಾನೆ. ಈತನು ಸೃಷ್ಟಿಯ ಕರ್ತನು. ನಿಜವಾಗಿಯೂ ನಾವು ಹೃದಯಪೂರ್ವಕವಾಗಿ ಅಲ್ಲಾಹು ಅಕ್ಬರ್, ದೇವರು ದೊಡ್ಡವನು ಎಂದು ಹೇಳಬಹುದು. ದೇವರು ದೊಡ್ಡವನು, ಆತನಿಗೆ ಸಮಾನರಿಲ್ಲ. ಸಾಗರ, ಗಾಳಿ, ಸೂರ್ಯ, ಚಂದ್ರ ಇತ್ಯಾದಿ ಲೋಕದಲ್ಲಿರುವ ಪ್ರತಿಯೊಂದಕ್ಕಿಂತಲೂ ಆತನು ದೊಡ್ಡವನು. ಆತನು ಎಲ್ಲಾ ಜನರು ಮತ್ತು ಆತ್ಮಗಳಿಂದಲೂ ಹೆಚ್ಚು ಶಕ್ತಿವಂತನು ಮತ್ತು ಬುದ್ಧಿವಂತನು ಆಗಿದ್ದಾನೆ. ಆತನು ಎಂದೆಂದಿಗೂ ಮಹಿಮೆಯನ್ನು ಹೊಂದಲು ಯೋಗ್ಯನಾಗಿದ್ದಾನೆ. ದೇವರು ದೊಡ್ಡವನು. ಆತನು ತನ್ನ ಸ್ವಂತ ಬಲದಿಂದ ಜೀವಿಸುತ್ತಾನೆ. ಆತನು ಯಾವುದರ ಮೇಲೂ ಅವಲಂಬಿತವಾಗಿಲ್ಲ. ಆತನು ಯಾರನ್ನೂ ಅವಲಂಬಿಸಲಿಲ್ಲ. ದೇವರು ಪ್ರತಿಯೊಂದಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಆತನಿಗೆ ಯಾವುದು ಅಗತ್ಯವಿಲ್ಲ, ಯಾರೂ ಅಗತ್ಯವಿಲ್ಲ. ಆತನೇ ದೊಡ್ಡವನಾಗಿದ್ದಾನೆ. ಮಾನವರಾಗಿರುವ ನಾವು ಅನೇಕ ಅಗತ್ಯತೆಗಳನ್ನು ಹೊಂದಿದವರಾಗಿದ್ದೇವೆ. ಪ್ರತಿದಿನ ನಾವು ಉಸಿರಾಡುತ್ತೇವೆ, ನಿದ್ರಿಸುತ್ತೇವೆ, ಕುಡಿಯುತ್ತೇವೆ ಮತ್ತು ತಿನ್ನುತ್ತೇವೆ. ನಮಗೆ ಸೂರ್ಯ, ಮಳೆ, ಆಹಾರ, ನೀರು, ಬಟ್ಟೆಗಳು, ಮನೆ, ತಂದೆ ತಾಯಿ, ಸ್ನೇಹಿತರು, ಹಣ, ಹೀಗೆ ಬಹಳಷ್ಟು ಅಗತ್ಯತೆಗಳುಳ್ಳವರಾಗಿದ್ದೇವೆ. ನಮ್ಮ ಅಗತ್ಯತೆಗಳು ಎಷ್ಟೆಂದಿವೆ. ಏನೇ ಆದರೂ ಪ್ರತಿಯೊಂದನ್ನು ಉಂಟು ಮಾಡಿರುವ ಕರ್ತನಿಗೆ ಯಾವ ಅಗತ್ಯತೆಗಳು ಇಲ್ಲ. ಆತನಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಆತನಿಗೆ ಎಂದಿಗೂ ಆಯಾಸವಾಗುವುದಿಲ್ಲ. ಮನುಷ್ಯನ ಹಾಗೆ ಆತನಿಗೆ ಶರೀರವಿಲ್ಲ. ಆತನಿಗೆ ಯಾವ ಮಿತಿಗಳಿಲ್ಲ. ಆತನಿಗೆ ಅಂತ್ಯವಿಲ್ಲ. ಆತನು ನಿತ್ಯನಾದ ದೇವರು. ಆತನು ಎಲ್ಲ ಬಲವುಳ್ಳ ದೇವರಾಗಿದ್ದಾನೆ. ಈಗ ಇಲ್ಲಿ ಒಂದು ಪ್ರಾಮುಖ್ಯವಾದ ಪ್ರಶ್ನೆ ಇದೆ. ದೇವರು ಮನುಷ್ಯನ ಹಾಗಿಲ್ಲದಿದ್ದರೆ ಮತ್ತು ಮನುಷ್ಯನ ಹಾಗೆ ಶರೀರವನ್ನು ಹೊಂದಿಲ್ಲದಿದ್ದರೆ ದೇವರು ಯಾವ ರೀತಿ ಇದ್ದಾನೆ? ಈ ಪ್ರಶ್ನೆಗೆ ದೇವರ ವಾಕ್ಯವು ಸ್ಪಷ್ಟವಾದ ಉತ್ತರದೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಇದು ಹೇಳುವುದೇನೆಂದರೆ, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇದು ಯೋಹಾನನು ಬರೆದ ಸುವಾರ್ತೆ 4:24 ಬರೆಯಲ್ಪಟ್ಟಿದೆ. ದೇವರು ಹೇಗಿದ್ದಾನೆ? ದೇವರು ಆತ್ಮಸ್ವರೂಪನಾಗಿದ್ದಾನೆ. ಮನುಷ್ಯನಿಗೆ ಶರೀರ ಮತ್ತು ಆತ್ಮವಿದೆ, ಆದರೆ ದೇವರಿಗೆ ಆತ್ಮ ಮಾತ್ರವಿದೆ. ದೇವರ ಆತ್ಮನಿಗೆ ಯಾವ ಮಿತಿಗಳಿಲ್ಲ. ಆತನು ಎಲ್ಲಾ ಕಡೆಯಲ್ಲಿರುತ್ತಾನೆ. ದೇವರು ಪ್ರತಿಯೊಂದರ ಮತ್ತು ಪ್ರತಿಯೊಬ್ಬರ ಮೇಲಿನವನಾಗಿದ್ದಾನೆ. ಆತನು ಪ್ರತಿಯೊಂದನ್ನೂ ತುಂಬಿದವನು, ನೋಡುವವನೂ ಆಗಿದ್ದಾನೆ. ದೇವರಿಗೆ ರಾತ್ರಿ ಮತ್ತು ಹಗಲು ಎರಡೂ ಒಂದೇ. ನೀವು ನಿಮ್ಮ ಕೋಣೆಗಳಲ್ಲಿ ಅಡಗಿಕೊಂಡರೆ ಅಲ್ಲಿಯೂ ದೇವರಿದ್ದು ನಿಮ್ಮನ್ನು ನೋಡುತ್ತಾನೆ. ದೇವರು ಪ್ರತಿಯೊಂದನ್ನೂ ಬಲ್ಲವನಾಗಿದ್ದಾನೆ. ಆತನು ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ಹೃದಯದ ಉದ್ದೇಶವನ್ನು ತಿಳಿದವನಾಗಿದ್ದಾನೆ. ದೇವರು ದೊಡ್ಡವನು. ಹಾಗಾದರೆ ದೇವರು ಹೇಗಿದ್ದಾನೆ? ದೇವರು ಪ್ರತಿಯೊಬ್ಬರ ರೀತಿಯಲ್ಲಿಯೂ ಇಲ್ಲ ಎನ್ನುವುದನ್ನು ಈ ದಿನ ನಾವು ಏನು ಅಭ್ಯಾಸ ಮಾಡಿದ್ದೇವೋ ಅದನ್ನು ಬಹುಮಟ್ಟಿಗೆ ನಾವು ಸಂಕ್ಷಿಪ್ತಗೊಳಿಸಬೇಕು. ದೇವರು ದೇವರೇ ಆಗಿದ್ದಾನೆ. ಆತನಿಗೆ ಸಮಾನತೆ ಯಾವುದೂ ಇಲ್ಲ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮದ ಮುಂದಿನ ಪಾಠಗಳಲ್ಲಿ ದೇವರ ಗುಣಲಕ್ಷಣದ ಮತ್ತು ತಿಳುವಳಿಕೆಯನ್ನು ನಾವು ಹೆಚ್ಚಿಸಿಕೊಳ್ಳಲಿದ್ದೇವೆ. ಪರಿಶುದ್ಧ ವಾಕ್ಯಗಳಲ್ಲಿ ದೇವರು ಸಾವಿರಾರು ಹೆಸರುಗಳನ್ನು ಹೊಂದಿದ್ದಾನೆ. ಆತನು ಕರ್ತನು, ಉನ್ನತದಲ್ಲಿರುವವನು, ಸರ್ವಶಕ್ತನು ಮತ್ತು ಸೃಷ್ಟಿಕರ್ತನು ಆಗಿದ್ದಾನೆ. ಜೀವನದ ಲೇಖಕನು, ಬೆಳಕು, ನೀತಿವಂತನು, ಕನಿಕರವುಳ್ಳವನು, ಪ್ರೀತಿಯುಳ್ಳ ದೇವರು ಮತ್ತು ಆತನು ಜೀವಿಸುವ ಸತ್ಯ ದೇವರಾಗಿದ್ದಾನೆ. ಸತ್ಯವಾಗಿ ಆರಂಭದಲ್ಲಿ ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದ ದೇವರು ದೊಡ್ಡವನಾಗಿದ್ದಾನೆ. ಅವನ ಕುರಿತು ವಾಕ್ಯಗಳು ಹೀಗೆ ಹೇಳುತ್ತದೆ: ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗೆ ಇರುತ್ತದೆ. ರೋಮಾಪುರ 11:33-36. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇನ್. ಈ ವಾಕ್ಯ 1 ತಿಮೋತಿ 6:15-16 ನಾವು ಕಾಣಬಹುದು. ಇನ್ನೊಂದು ಅಧ್ಯಾಯದಲ್ಲಿ ದೇವರ ಪ್ರವಾದಿಯಾದ ಮೋಶೆಯು ಸುಂದರವಾದ ಹಾಡಿನಲ್ಲಿ ದೇವರನ್ನು ಸ್ತುತಿಸುತ್ತಾ ಹೀಗೆ ಹೇಳುತ್ತಾನೆ: ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡುವವರು ಅದನ್ನು ಘನವಾದದ್ದೆಂದು ಅಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೋ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು. ಇದು ಪ್ರಕಟಣೆಯ ಗ್ರಂಥ 15:3-4 ಬರೆಯಲ್ಪಟ್ಟಿದೆ. ದೇವರು ಅಪಾರವಾಗಿ ದೊಡ್ಡವನು. ಅದಕ್ಕಾಗಿಯೇ ದೇವರ ವಾಕ್ಯದ 1 ವಚನವು ಆದಿಯಲ್ಲಿ ದೇವರು ಎಂದು ಹೇಳುವಾಗ ಇದನ್ನು ನಮಗೆ ಕಲಿಸುತ್ತದೆ. ಹಾಗಾಗಿ ಸ್ನೇಹಿತರೆ, ಆದಿಯಲ್ಲಿ ದೇವರು ಎಂದು ಈ ದಿನ ನಾವು ಕೇಳಿಸಿಕೊಂಡ ಸತ್ಯವನ್ನು ನಮ್ಮ ಮನಸ್ಸುಗಳಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ದೇವರು ಮಾತ್ರವೇ ಆರಂಭದಲ್ಲಿ ಅಸ್ತಿತ್ವದಲ್ಲಿದ್ದನು ಮತ್ತು ಆದ ಕಾರಣ ಪ್ರಾರಂಭದಲ್ಲಿ ಏನು ಸಂಭವಿಸಿತೋ ಅದರ ಕುರಿತಾದ ಸತ್ಯವನ್ನು ದೇವರು ಮಾತ್ರವೇ ನಮಗೆ ಪ್ರಕಟಿಸುತ್ತಾನೆ. ಇಲ್ಲಿಂದ ಮುಂದೆ ಸಂಭವಿಸುವುದರ ಕುರಿತಾದ ಸತ್ಯವನ್ನು ಸಹ ದೇವರು ಮಾತ್ರವೇ ನಮಗೆ ಪ್ರಕಟಿಸುತ್ತಾನೆ ಮತ್ತು ದೇವರು ಮಾತ್ರವೇ ನಮ್ಮ ಕುರಿತಾದ ಸತ್ಯವನ್ನು ನಮಗೆ ಪ್ರಕಟಿಸುತ್ತಾನೆ. ಹೌದು, ಯಾರೊಬ್ಬರೂ ದೇವರನ್ನು ತಿಳಿದಿಲ್ಲ ಅಥವಾ ಇಲ್ಲಿಂದ ಮುಂದೆ ಏನು ಸಂಭವಿಸುತ್ತದೆಂಬುದನ್ನು ಯಾರೂ ತಿಳಿದಿಲ್ಲ ಎಂದು ಕೆಲವು ಜನರು ಹೇಳುವುದು ನಮಗೆ ಗೊತ್ತು. ಆದಾಗ್ಯೂ ನಾವು ದೇವರನ್ನು ತಿಳಿದಿದ್ದೇವೆ ಮತ್ತು ನಿತ್ಯತ್ವವನ್ನು ನಾವು ಎಲ್ಲಿ ಕಳೆಯುತ್ತೇವೆ ಎಂಬುದನ್ನು ನಾವು ತಿಳಿದಿದ್ದೇವೆ ಎಂದು ಪ್ರವಾದಿಗಳ ಬರವಣಿಗೆಗಳು ನಮಗೆ ಹೇಳುತ್ತವೆ. ಇದಕ್ಕಾಗಿ ದೇವರ ವಾಕ್ಯವು ಹೀಗೆ ಹೇಳುತ್ತದೆ: ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ದೇವರ ಮಗನೂ ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ವಿವೇಕವನ್ನು ಕೊಟ್ಟಿದ್ದಾನೆಂಬುದು ನಮಗೆ ಗೊತ್ತದೆ ಮತ್ತು ನಾವು ದೇವರ ಮಗನಾದ ಯೇಸುಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ಆತನು ಸತ್ಯದೇವರು, ನಿತ್ಯಜೀವವೂ ಆಗಿದ್ದಾನೆ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧಪಡಿಸಿರುವಂಥದ್ದೆಲ್ಲವನ್ನೂ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ. ಯಾರು ಈ ದಿನ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೀರೋ, ನೀವು ದೇವರನ್ನು ವೈಯಕ್ತಿಕವಾಗಿ ತಿಳಿದುಕೊಂಡಿದ್ದೀರೋ ಅಥವಾ ಆತನು ನಿಮಗೆ ತಿಳಿದಿರುವಂತಹ ಮತ್ತು ದೂರದಲ್ಲೆಲ್ಲೋ ಇರುವಂತಹ ಸುಮ್ಮನೆ ಒಬ್ಬ ದೊಡ್ಡ ಸೃಷ್ಟಿಗಾರನಾಗಿದ್ದಾನೋ? ಪ್ರಿಯ ಸ್ನೇಹಿತರೆ, ನೀವು ದೇವರನ್ನು ತಿಳಿದುಕೊಂಡು ಆತನೊಂದಿಗೆ ಎಂದೆಂದಿಗೂ ಜೀವಿಸಬೇಕೆಂದು ದೇವರು ಬಯಸುತ್ತಾನೆ. ದೇವರೊಂದಿಗೆ ನಾವು ಅದ್ಭುತವಾದ ಮತ್ತು ಆಪ್ತವಾದ ಸಂಬಂಧವನ್ನು ಹೇಗೆ ಹೊಂದಿರಬೇಕೆಂಬುದನ್ನು ಪ್ರವಾದಿಗಳ ವಾಕ್ಯಗಳು ನಮಗೆ ಕಲಿಸಿಕೊಡುತ್ತದೆ. ಹೇಗೂ ದೇವರು ನಮಗೆ ಏನು ಹೇಳುತ್ತಾನೋ ಅದಕ್ಕೆ ನಮ್ಮ ಕಿವಿಗಳನ್ನು, ಮನಸ್ಸುಗಳನ್ನು ಮತ್ತು ನಮ್ಮ ಹೃದಯಗಳನ್ನು ತೆರೆಯಲೇಬೇಕು. ದೇವರು ತನ್ನ ಪರಿಶುದ್ಧ ವಾಕ್ಯದಲ್ಲಿ ಏನು ಹೇಳಿದ್ದಾನೋ ಅದನ್ನು ಕೇಳಿಸಿಕೊಳ್ಳಿರಿ. ಎಲ್ಲಾ ದಿಗಂತಗಳವರೇ, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಈ ದಿನ ನಮ್ಮೊಂದಿಗೆ ಇದ್ದದಕ್ಕಾಗಿ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದೇವರ ಚಿತ್ತವಾದರೆ ದೇವದೂತರುಗಳು ಮತ್ತು ಸೈತಾನ ಎಂಬ ಅಂತ್ಯದ ಮನೋಹರವಾದ ವಿಷಯವನ್ನು ನಾವು ಪರೀಕ್ಷಿಸುವರಾಗಿದ್ದೇವೆ. ಅವರು ಎಲ್ಲಿಂದ ಬಂದವರೆಂಬುದರ ಕುರಿತಾದ ನಿಜವಾದ ಕಥೆಯನ್ನು ನೀವು ಕೇಳಲಿದ್ದೀರೋ. ಪರಿಶುದ್ಧ ವಾಕ್ಯಗಳಲ್ಲಿ ಹೇಳಿರುವಂತಹ ವಚನಗಳನ್ನು ನೀವು ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಯೋಹಾನ 4:24.